ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ 4ನೇ ಪತ್ರಿಕೆಯ 2ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ಮಹೇಶ್ ಸಿವಿ. ಈಗ ಕೇಳೋಣ 7ನೇ ಸಂಚಿಕೆ.
ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ 5ನೇ ಸೆಮಿಸ್ಟರ್ನ ಬ್ಯಾಂಕಿಂಗ್ ಥಿಯರಿ ಅಂಡ್ ಪಾಲಿಸಿ ಅಂತಕ್ಕಂಥ ಒಂದು ಘಟಕದಲ್ಲಿ ನಾವು 2ನೇ ಅಧ್ಯಾಯವಾಗಿರ್ತಕ್ಕಂತಹ ಏನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಟ್ಸ್ ಟೈಪ್ಸ್ ಅಂತಕ್ಕಂಥದ್ದೇನಂದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಅದರ ವಿಧಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ವಿದ್ಯಾರ್ಥಿಗಳೇ. ನಾವು ಈ ಹಿಂದಿನ ತರಗತಿಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಅದರ ವಿಧಗಳನ್ನು ಮತ್ತು ಆ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಸಾಲ ನೀಡಿಕೆಯ ಲಕ್ಷಣಗಳನ್ನು ಕೂಡ ನಾವು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯಲ್ಲಿ ನಾವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ವಿದ್ಯಾರ್ಥಿಗಳೇ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯವಿಧಾನದೊಂದಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಪ್ರಯೋಜನಗಳು ಲಭಿಸತೊಡಗಿವೆ ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯವಿಧಾನದೊಂದಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಒಂದು ಪ್ರಯೋಜನಗಳು ದೊರಕಿವೆ ಹಾಗೂ ಸಮಗ್ರ ಹಣಕಾಸಿನ ವ್ಯವಸ್ಥೆಯಲ್ಲಿಯೇ ಒಂದು ಕ್ರಾಂತಿ ಅಂತಕ್ಕಂಥದ್ದು ಉದ್ಭವಿಸಿದೆ ಅಂತೇಳಿ. ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಂತಕ್ಕಂಥದ್ದು ಸಮಗ್ರ ಹಣಕಾಸಿನ ವ್ಯವಸ್ಥೆಯಲ್ಲಿಯೇ ಇದು ಒಂದು ಕ್ರಾಂತಿಯನ್ನು ಉಂಟು ಮಾಡಿದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಸಂಸ್ಥೆಗಳು ನಿರ್ವಹಿಸುವ ಪಾತ್ರವನ್ನು ನಾವು ಗಮನಿಸ್ತಾ ಹೋದರೆ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಉಳಿತಾಯಗಳ ಸಂಚಯನ ಅಂತೇಳಿ, ಮೊಬೈಲೈಸೇಷನ್ ಆಫ್ ಸೇವಿಂಗ್ಸ್ ಅಂತೇಳಿ, ಉಳಿತಾಯಗಳ ಸಂಚಯನ. ವಾಣಿಜ್ಯ ಬ್ಯಾಂಕುಗಳಂತೆಯೇ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆರ್ಥಿಕ ಅಭಿವೃದ್ಧಿಗೆ ಗಮನಾರ್ಹವಾದ ಕೊಡುಗೆಯನ್ನು ನೀಡುತ್ತವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ವಾಣಿಜ್ಯ ಬ್ಯಾಂಕುಗಳಂತೆಯೇ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆರ್ಥಿಕ ಅಭಿವೃದ್ಧಿಗೆ ಗಮನಾರ್ಹವಾದ ಒಂದು ಕೊಡುಗೆಯನ್ನು ನೀಡುತ್ತವೆ. ಸಾಲ ಪತ್ರಗಳು, ಉಳಿತಾಯ ಮಾನ್ಯತಾ ಪತ್ರಗಳು ಮೊದಲಾದ ಸಾಲದ ಸಾಧನಗಳನ್ನು ಮಾರುವ ಮೂಲಕ ಈ ಸಂಸ್ಥೆಗಳು ಉಳಿತಾಯಗಳನ್ನು ಸಂಗ್ರಹಿಸುತ್ತವೆ. ಬಂಡವಾಳದ ಕೊರತೆ ಇರುವ ಪ್ರದೇಶಗಳಲ್ಲಿ ಉಳಿತಾಯ ಸಂಗ್ರಹಣೆಯ ಕಾರ್ಯವು ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ನಿಜಕ್ಕೂ ಮಹತ್ವಪೂರ್ಣವಾದುದು ಅಂತೇಳಿ ಹೇಳಬಹುದು. ಜನತೆಯಲ್ಲಿ ಉಳಿತಾಯದ ಮನೋಭಾವವನ್ನು ಬೆಳೆಸುವ ಮತ್ತು ಉಳಿತಾಯದ ಹಣವನ್ನು ಕ್ರೋಢೀಕರಿಸುವ ಮೂಲಕ ಈ ಸಂಸ್ಥೆಗಳು ಆರ್ಥಿಕ ಪ್ರಗತಿಯ ಕಾರ್ಯದಲ್ಲಿ ಗಣನೀಯವಾಗಿ ಒಂದು ಪ್ರಮುಖವಾಗಿರತಕ್ಕಂಥ ಒಂದು ಪಾತ್ರವನ್ನು ನಿರ್ವಹಿಸುತ್ತಿವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಉಳಿತಾಯ ಸಂಚಯನ ಮಾಡೋದರಲ್ಲಿ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ವಾಣಿಜ್ಯ ಬ್ಯಾಂಕುಗಳಂತೆ ತುಂಬ ಮಹತ್ತರವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು 2ನೇದು, ಹಣದ ಬಳಕೆಯಲ್ಲಿ ಮಿತವ್ಯಯ. ಹಣದ ಬಳಕೆಯಲ್ಲಿ ಮಿತವ್ಯಯ, ಎಕಾನಮಿ ಇನ್ ದ ಯೂಸ್ ಆಫ್ ಮನಿ ಅಂತೇಳಿ. ಹಣದ ಬಳಕೆಯಲ್ಲಿ ಮಿತವ್ಯಯ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಒದಗಿಸುವ ಸಾಲದ ಸಾಧನಗಳು ಹಣದ ರೂಪದಲ್ಲಿ ಇರದಿದ್ರೂ ಅವುಗಳನ್ನು ಹಣಕ್ಕೆ ಪರಿವರ್ತಿಸಬಹುದಾಗಿದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಒದಗಿಸ್ತಕ್ಕಂಥ ಸಾಲದ ಸಾಧನಗಳು ಹಣದ ರೂಪದಲ್ಲಿ ಇರದಿದ್ರೂ ಅವುಗಳನ್ನು ಹಣಕ್ಕೆ ಪರಿವರ್ತಿಸಬಹುದಾಗಿದೆ. ಆದ್ದರಿಂದ ಅವು ಪ್ರತಿರೂಪ ಹಣವಾಗಿವೆ. ಈ ಸಾಧನಗಳಿರುವುದರಿಂದ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಹಣದ ಬಳಕೆಯಲ್ಲಿ ಮಿತವ್ಯಯವಾಗುತ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಹಣದ ಬಳಕೆಯಲ್ಲಿ ಮಿತವ್ಯಯವನ್ನು ಮಾಡೋದ್ರಿಂದ ಈ ಒಂದು ಆರ್ಥಿಕ ಅಭಿವೃದ್ಧಿಗೆ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಕಷ್ಟು ಪ್ರಮಾಣದಲ್ಲಿ ಮನ್ನಣೆಯನ್ನು ಹೊಂದಿವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಅಂತಕ್ಕಂಥದ್ದು. ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ, ಎಕ್ಸ್ಪ್ಯಾನ್ಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತೇಳಿ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆರ್ಥಿಕ ವ್ಯವಸ್ಥೆಯ ವಿವಿಧ ಕ್ಷೇತ್ರಗಳಿಗೆ ಮತ್ತು ವಿವಿಧ ಚಟುವಟಿಕೆಗಳಿಗೆ ನೇರವಾಗಿ ಮತ್ತು ಜಾಮೀನಿನ ಮೂಲಕ ಸಾಲದ ಸೌಲಭ್ಯವನ್ನು ಒದಗಿಸುವ ಮೂಲಕ ಉತ್ಪಾದನೆ, ಉದ್ಯೋಗ ಮತ್ತು ಆದಾಯದ ಹೆಚ್ಚಳಕ್ಕೆ ಸಾರಭೂತವಾಗಿ ನೆರವಾಗ್ತವೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆರ್ಥಿಕ ವ್ಯವಸ್ಥೆಯ ವಿವಿಧ ಕ್ಷೇತ್ರಗಳಿಗೆ ಮತ್ತು ವಿವಿಧ ಚಟುವಟಿಕೆಗಳಿಗೆ ನೇರವಾಗಿ ಮತ್ತು ಆ ಜಾಮೀನಿನ ಮೂಲಕ ಸಾಲದ ಸೌಲಭ್ಯವನ್ನು ಒದಗಿಸುವ ಮೂಲಕ ಉತ್ಪಾದನೆ, ಉದ್ಯೋಗ ಮತ್ತು ಆದಾಯದ ಹೆಚ್ಚಳಕ್ಕೆ ಸಾರಭೂತವಾಗಿ ನೆರವಾಗ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು, ಸುಲಭ ದರದಲ್ಲಿ ಸಾಲದ ಪೂರೈಕೆ, ಸಪ್ಲೈ ಆಫ್ ಲೋನ್ ಅಟ್ ಲೋ ರೇಟ್ ಅಂತೇಳಿ. ಸುಲಭ ದರದಲ್ಲಿ ಸಾಲದ ಪೂರೈಕೆ ಅಂತೇಳಿ. ಈ ಸಂಸ್ಥೆಗಳ ಕಾರ್ಯಾಚರಣೆಯಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಟ್ಟು ಹಣದ ಪೂರೈಕೆ ಹೆಚ್ಚುತ್ತದೆ ಅಂತೇಳಿ. ಆದ್ದರಿಂದ ಬೇಡಿಕೆ ಮತ್ತು ಪೂರೈಕೆಯ ನಿಯಮಕ್ಕೆ ಅನುಗುಣವಾಗಿ ಬಡ್ಡಿಯ ದರವು ಇಳಿಯುತ್ತದೆ. ಸಾಲದ ಬೇಡಿಕೆಗೆ ಮಿತಿಮೀರಿ ಸಾಲದ ಪೂರೈಕೆಯಾಗುವ ಸನ್ನಿವೇಶವಿರುವುದರಿಂದ ಎಲ್ಲ ಸಂಸ್ಥೆಗಳು ಬಡ್ಡಿಯ ದರವನ್ನು ಕಡಿಮೆ ಮಾಡಬೇಕಾಗ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಪರಿಣಾಮವಾಗಿ ಅಗ್ಗದ ದರದಲ್ಲಿ ಸಾಲದ ಪೂರೈಕೆಯಾಗಲು ಅವಕಾಶ ಲಭಿಸುತ್ತದೆ ಅಂತೇಳಿ. ನಾವು ಒಂದು ರೇಖಾಚಿತ್ರದ ಮುಖಾಂತರನೂ ಕೂಡ ಈ ಒಂದು ಸುಲಭ ದರದಲ್ಲಿ ಸಾಲದ ಪೂರೈಕೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಆಗ್ತದೆ ಅಗ್ಗದ ದರದಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸುವುದಾದರೆ, ಓಎಕ್ಸ್ ಅಕ್ಷದಲ್ಲಿ ಸಾಲದ ಪೂರೈಕೆ ಮತ್ತು ಓವೈ ಲಂಬಾಕ್ಷದಲ್ಲಿ ಬಡ್ಡಿಯ ದರ ಅಂತಕ್ಕಂಥದ್ದನ್ನು ನಾವು ಗುರುತಿಸಿದ್ರೆ ವಿದ್ಯಾರ್ಥಿಗಳೇ, ಅದರಲ್ಲಿ R1 ಅಂತಕ್ಕಂಥದ್ದು ಮತ್ತು D ಮತ್ತು D1 ಅಂತಕ್ಕಂಥದ್ದು ಏನು, ಬೇಡಿಕೆ ಮತ್ತು ಬಡ್ಡಿಯ ದರ ಅಂತಕ್ಕಂಥದ್ದು. ತದನಂತರ M ಮತ್ತು S ಅಂತಕ್ಕಂಥದ್ದು ಮನಿ ಸಪ್ಲೈ ಅಂತಕ್ಕಂಥದ್ದು. ಹೀಗೆ ಈ ಒಂದು ರೇಖಾಚಿತ್ರದಲ್ಲಿ MS ರೇಖೆಯು ಸಾಲದ ಪೂರೈಕೆಯನ್ನು ಪ್ರತಿನಿಧಿಸುತ್ತದೆ. MS ರೇಖೆಯು ಸಾಲದ ಪೂರೈಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಅಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇರದಿದ್ದಾಗ ಸಾಲ ಬೇಡಿಕೆಯು ಡಿ ರೇಖೆಯಿಂದ ವ್ಯಕ್ತವಾಗ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಒಂದು ವೇಳೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇರದೇ ಇದ್ದಂಥ ಸಂದರ್ಭದಲ್ಲಿ ಸಾಲ ಬೇಡಿಕೆ ಅಂತಕ್ಕಂಥದ್ದು ಡಿ ರೇಖೆಯಿಂದ ವ್ಯಕ್ತವಾಗ್ತದೆ ಮತ್ತು ಬಡ್ಡಿಯ ದರವು R ಆಗಿರುತ್ತದೆ ಅಂತೇಳಿ. ಆದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ ನಂತರ ವಾಣಿಜ್ಯ ಬ್ಯಾಂಕುಗಳು ಮತ್ತು ಈ ಸಂಸ್ಥೆಗಳ ನಡುವೆ ಸಾಲದ ಪೂರೈಕೆಯಲ್ಲಿ ಪೈಪೋಟಿ ಅಂತಕ್ಕಂಥದ್ದು ಪ್ರಾರಂಭವಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಅಂದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಬರದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಹಣದ ಪೂರೈಕೆಯೂ ಕಡಿಮೆ ಇತ್ತು, ತದನಂತರ ಬಡ್ಡಿಯ ದರವೂ ಕೂಡ ಜಾಸ್ತಿ ಇತ್ತು. ಆದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ ನಂತರ ವಾಣಿಜ್ಯ ಬ್ಯಾಂಕುಗಳು ಮತ್ತು ಈ ಸಂಸ್ಥೆಗಳ ನಡುವೆ ಸಾಲದ ಪೂರೈಕೆಯಲ್ಲಿ ಪೈಪೋಟಿಯನ್ನು ಎದುರಿಸಬೇಕಾಯಿತು. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯವಿಧಾನದೊಂದಿಗೆ ಉತ್ಪಾದಕ ಘಟಕಗಳಿಗೆ ಹೆಚ್ಚುವರಿ ಕೊಳ್ಳುವ ಶಕ್ತಿಯನ್ನು ಪಡೆಯುವ ಅವಕಾಶ ಅಂತಕ್ಕಂಥದ್ದು ಲಭಿಸಿತು. ಈ ಪರಿಣಾಮವಾಗಿ ಸಾಲದ ಪೂರೈಕೆಯು ಸ್ಥಿರವಾಗಿದ್ದಾಗ್ಯೂ ಸಾಲದ ಬೇಡಿಕೆಯು ಡಿಯಿಂದ D1 ಸ್ಥಾನಪಲ್ಲಟಗೊಳ್ಳುತ್ತದೆ ಅಂತೇಳಿ. ಮತ್ತೊಂದು ರೀತಿಯಲ್ಲಿ ನಾವು ಹೇಳೋದಾದರೆ, ಒಟ್ಟು ಸಾಲದ ಬೇಡಿಕೆಯು ವಾಣಿಜ್ಯ ಬ್ಯಾಂಕುಗಳ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಡುವೆ ಹಂಚಿ ಹೋಗುತ್ತದೆ. ಈ ಕಾರಣದಿಂದಾಗಿ ಬಡ್ಡಿಯ ದರವು R ನಿಂದ R1 ಇಳಿಯುತ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನಾವು ಸಿಂಪಲ್ ಆಗಿ ಗಮನಿಸ್ತಾ ಹೋದರೆ, ಇಲ್ಲಿ ಒಂದು ವೇಳೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಇಲ್ಲದಲೇ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡ್ತಾ ಇರತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥದ್ದು ಏರ್ಪಟ್ಟಾಗ ಅಲ್ಲಿ ಸಾಲದ ಬೇಡಿಕೆ ಅಂತಕ್ಕಂಥದ್ದು ಯಥೇಚ್ಛವಾಗಿರುತ್ತದೆ. ಸಾಲದ ಬೇಡಿಕೆ ಅಂತಕ್ಕಂಥದ್ದು ಯಥೇಚ್ಛವಾಗಿದ್ದಂಥ ಸಂದರ್ಭದಲ್ಲಿ ಬಡ್ಡಿಯ ದರವೂ ಕೂಡ ಯಥೇಚ್ಛವಾಗಿರ್ತದೆ ವಿದ್ಯಾರ್ಥಿಗಳಿಗೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಕೇವಲ ವಾಣಿಜ್ಯ ಬ್ಯಾಂಕುಗಳು ಮಾತ್ರ ಅಂದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಮಾತ್ರ ಈ ಒಂದು ಸಾಲ ನೀಡಿಕೆಯನ್ನು ನೀಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಾಲ ನೀಡಿಕೆಯ ಬೇಡಿಕೆಗಳು ಈ ಒಂದು ವಾಣಿಜ್ಯ ಬ್ಯಾಂಕುಗಳಿಗೆ ಅಪರಿಮಿತವಾಗಿರ್ತವೆ. ಆಗ ಈ ವಾಣಿಜ್ಯ ಬ್ಯಾಂಕುಗಳು ಸಾಲದ ಬೇಡಿಕೆ ಅಂತಕ್ಕಂಥದ್ದು ಜಾಸ್ತಿ ಆದಾಗ ಈ ಒಂದು ಬಡ್ಡಿಯ ದರವೂ ಕೂಡ ಜಾಸ್ತಿ ಮಾಡ್ತಾರೆ. ಆದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಏನಾದರೂ ಆ ಒಂದು ಮಧ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ, ಪೈಪೋಟಿಗೆ ಬಂದಂಥ ಸಂದರ್ಭದಲ್ಲಿ ಆ ಎರಡೂ ವಾಣಿಜ್ಯ ಬ್ಯಾಂಕುಗಳು ಮತ್ತು ಏನು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಎರಡೂ ಕೂಡ ಸಾಲವನ್ನು ನೀಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಪರಿಣಾಮವಾಗಿ ಸಾಲದ ಪೂರೈಕೆಯು ಸ್ಥಿರವಿದ್ದಾಗಿಯೂ ಕೂಡ ಸಾಲದ ಬೇಡಿಕೆ ಅಂತಕ್ಕಂಥದ್ದು ಡಿಯಿಂದ ಡಿ1ಗೆ ಸ್ಥಾನ ಪಲ್ಲಟಗೊಳ್ಳುತ್ತದೆ. ಅಂದರೆ ಅವ್ರಿಗೇನು ಮಾಡ್ತಾರೆ, ಆ ಉತ್ಪಾದಕ ಘಟಕಗಳಿಗೆ ಹೆಚ್ಚುವರಿ ಕೊಳ್ಳುವ ಶಕ್ತಿಯನ್ನು ಪಡೆಯುವ ಅವಕಾಶ ಅಂತಕ್ಕಂಥದ್ದು ಲಭಿಸುತ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾಗಿ ಏನು ಆ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಪೈಪೋಟಿಯುತವಾಗಿ ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಹಣದ ಬೇಡಿಕೆ ಅಂತಕ್ಕಂಥದ್ದು, ಒಂದು ಸಾಲದ ಬೇಡಿಕೆ ಅಂತಕ್ಕಂಥದ್ದು ಡಿಯಿಂದ ಡಿ1ಗೆ ಇಳಿಯುತ್ತೆ. ಅದೇ ರೀತಿಯಾಗಿ ಬಡ್ಡಿಯ ದರವು ಕೂಡ ಆರಿಂದ ಆರ್1ಗೆ ಇಳಿಯುತ್ತೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹೀಗೆ ಈ ಒಂದು ಸುಲಭ ದರದಲ್ಲಿ ಸಾಲದ ಪೂರೈಕೆ ಅಂತಕ್ಕಂಥದ್ದಾಗ್ತದೆ. ಯಾವುದು ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಬಂದಂಥ ಸಂದರ್ಭದಲ್ಲಿ ಈ ಒಂದು ಸುಲಭ ದರದಲ್ಲಿ ಸಾಲದ ಪೂರೈಕೆ ಅಂತಕ್ಕಂಥದ್ದು ದೊರೆಯುತ್ತೆ. ವಾಣಿಜ್ಯ ಬ್ಯಾಂಕ್ ಒಂದೇ ಅಂತಕ್ಕಂಥದ್ದು ಇದ್ದಿದ್ರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಐದನೇದು ಉದ್ಯಮದ ಅಭಿವೃದ್ಧಿ ಅಂತಕ್ಕಂಥದ್ದು. ಉದ್ಯಮದ ಅಭಿವೃದ್ಧಿ, ಬಿಸ್ನೆಸ್ ಡೆವಲಪ್ಮೆಂಟ್ ಅಂತೇಳಿ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕಂತುಕೊಳ್ಳಿಕೆಯ ಹೈರ್ ಪರ್ಚೇಸ್ ಅಂತ ಏನು ಕರಿತೀವಿ ನಾವು, ಕಂತುಕೊಳ್ಳಿಕೆಯ ಆಧಾರದ ಮೇಲೆ ಯಂತ್ರಗಳು, ಉತ್ಪಾದನಾ ಸಾಮಗ್ರಿಗಳು ಮತ್ತು ಸರಕುಗಳನ್ನು ಒದಗಿಸೋದ್ರಿಂದ ಸಣ್ಣ ಹಾಗೂ ಆರ್ಥಿಕವಾಗಿ ದುರ್ಬಲವಾಗಿರುವ ಉದ್ಯಮಗಳು ಇವುಗಳನ್ನು ಸುಲಭವಾಗಿ ಪಡೆಯಲು ಸಾಧ್ಯವಾಗ್ತದೆ. ಇದರಿಂದ ಉದ್ಯಮ ವಿಸ್ತರಣೆಗೆ ಸಹಕಾರಿಯಾಗ್ತದೆ ಅಂತೇಳಿ ಹೇಳಬಹುದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಒಂದು ಉದ್ಯಮದ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕಂತುಕೊಳ್ಳುವಿಕೆಯ ಆಧಾರದ ಮೇಲೆ ಯಂತ್ರಗಳಾಗಿರಬಹುದು, ಉತ್ಪಾದನಾ ಸಾಮಗ್ರಿಗಳಾಗಿರ್ಬೇಕು. ಯಾಕಂದರೆ ಆ ಒಂದು ಕಂತುಕೊಳ್ಳುವುದು ಅಂತಂದರೆ ಕಟ್ಕೊಂಡು ಹೋಗ್ತಾ ಇರತಕ್ಕಂಥದ್ದು, ಅಂದರೆ ಸಾಲವನ್ನು ಆ ಒಂದು ಕಂತುಗಳ ಮೇಲೆ ಕಟ್ತಾ ಇರತಕ್ಕಂಥ ಒಂದು ಆಧಾರದ ಮೇಲೆ ಯಂತ್ರಗಳಾಗಿರಬಹುದು, ಉತ್ಪಾದನಾ ಸಾಮಗ್ರಿಗಳಾಗಿರಬಹುದು ಮತ್ತು ಸರಕುಗಳನ್ನು ಒದಗಿಸುವುದರಿಂದ ಸಣ್ಣ ಹಾಗೂ ಆರ್ಥಿಕವಾಗಿ ದುರ್ಬಲವಾಗಿರುವ ಉದ್ಯಮಗಳು ಇವುಗಳನ್ನು ಸುಲಭವಾಗಿ ಪಡೆಯಲು ಸಾಧ್ಯವಾಗ್ತದೆ ಅಂತೇಳಿ ಹೇಳಬಹುದು. ಇದರಿಂದ ಉದ್ಯಮ ವಿಸ್ತರಣೆಗೆ ಕೂಡ ಸಹಕಾರಿಯಾಗ್ತದೆ ಅಂತೇಳಿ ಹೇಳಬಹುದು. ಹೀಗೆ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಈ ಒಂದು ಆರ್ಥಿಕ ಅಭಿವೃದ್ಧಿ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಂದ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಸಹಕಾರಿಯಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಅಂಶಗಳಿಂದ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಬ್ಯಾಂಕೇತರ ಹಣಕಾಸು ಅಂತಕ್ಕಂಥದ್ದು ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಗೆ ತುಂಬ ಮಹತ್ತರವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದು. ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಅಂಡ್ ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದು. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯಾಚರಣೆಯು ಆರ್ಥಿಕಾಭಿವೃದ್ಧಿಗೆ ಪೂರಕವಾಗಿದೆ ಎಂಬ ವಿಚಾರ ಆ ಒಂದು ನಾವು ಈ ಹಿಂದಿನ ತರಗತಿಯಲ್ಲಿ ಈ ಹಿಂದಿನ ಅಂಶಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದಾಯಿತು. ಈ ಸಂಸ್ಥೆಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ದ್ರವತ್ವ ಅಥವಾ ಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡುವ ಸಾಮರ್ಥ್ಯ ಪಡೆದಿರೋದ್ರಿಂದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಗೆ ನೆರವಾಗ್ತವೆ ಅಂತೇಳಿ. ಇದು ಇವುಗಳ ಕಾರ್ಯವಿಧಾನದ ಒಂದು ಭಾಗ ಮಾತ್ರ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯವಿಧಾನದ ಮತ್ತೊಂದು ಭಾಗವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಅರ್ಥಯುತ ವಿದ್ಯಾರ್ಥಿಗಳೇ, ಈ ಒಂದು ಸಂಸ್ಥೆಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ದ್ರವತ್ವ ಅಥವಾ ಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡುವ ಸಾಮರ್ಥ್ಯ ಪಡೆದಿರೋದ್ರಿಂದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಗೆ ನೆರವಾಗ್ತವೆ. ಇದು ಇವುಗಳ ಕಾರ್ಯವಿಧಾನದ ಒಂದು ಭಾಗ ಮಾತ್ರ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯವಿಧಾನದ ಮತ್ತೊಂದು ಭಾಗ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅದು ಯಾವುದು? ಮೊದಲನೇದು, ಹಣ ಸಂಬಂಧಿ ನೀತಿಯು ಪರಿಣಾಮಕಾರಿಯಾಗದಿರುವಿಕೆ ಅಂತೇಳಿ. ಹಣ ಸಂಬಂಧಿ ನೀತಿಯು ಪರಿಣಾಮಕಾರಿಯಾಗದಿರುವಿಕೆ, ಇನ್ಎಫೆಕ್ಟಿವ್ನೆಸ್ ಆಫ್ ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು. ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದು ಪರಿಣಾಮಕಾರಿ ಆಗದಿರುವಿಕೆ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಚಟುವಟಿಕೆಗಳಿಂದ ಕೇಂದ್ರ ಬ್ಯಾಂಕು ಸಾಲ ನಿಯಂತ್ರಣಕ್ಕಾಗಿ ಅಳವಡಿಸಿಕೊಳ್ಳುವ ಹಣ ಸಂಬಂಧಿ ನೀತಿಯು ಪರಿಣಾಮಕಾರಿಯಾಗಿರುವುದಿಲ್ಲ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಗಮನಿಸಿ, ಇಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಚಟುವಟಿಕೆಗಳಿಂದ ಕೇಂದ್ರ ಬ್ಯಾಂಕು ಸಾಲ ನಿಯಂತ್ರಣಕ್ಕಾಗಿ ಅಳವಡಿಸಿಕೊಳ್ಳುವ ಹಣ ಸಂಬಂಧಿ ನೀತಿಯು ಪರಿಣಾಮಕಾರಿಯಾಗಿರುವುದಿಲ್ಲ. ಈ ಸಂಸ್ಥೆಗಳು ನೀಡುವ ಸಾಲದ ಪರಿಣಾಮವಾಗಿ ಹಣದ ಸರಬರಾಜಿನ ಗಾತ್ರ ಅಧಿಕವಾಗುತ್ತದೆ ಮತ್ತು ಹಣದ ಚಲಾವಣೆಯ ವೇಗವೂ ಸಹ ಇರುತ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಸಾಲದ ಪರಿಣಾಮವಾಗಿ ಹಣದ ಸರಬರಾಜಿನ ಗಾತ್ರವೂ ಕೂಡ ಅಧಿಕವಾಗ್ತದೆ ಮತ್ತು ಹಣದ ಚಲಾವಣೆಯ ವೇಗವೂ ಕೂಡ ಹೆಚ್ಚಾಗ್ತದೆ, ಏರುತ್ತದೆ ಅಂತೇಳಿ. ಏಕೆಂದರೆ ಪ್ರತಿರೂಪ ಹಣದ ಸ್ವತ್ತುಗಳನ್ನು ಯಾವಾಗ ಬೇಕಾದರೂ ಮಾರಿ ನಗದು ಹಣವನ್ನು ಪಡೆಯಬಹುದು. ಪ್ರತಿರೂಪ ಹಣದ ಸ್ವತ್ತುಗಳನ್ನು ಯಾವಾಗ ಬೇಕಾದರೂ ಮಾರಿ ನಗದು ಹಣವನ್ನು ಪಡೆಯಬಹುದು. ಹೀಗೆ ಪಡೆದ ನಗದು ಹಣವನ್ನು ಖರ್ಚು ಮಾಡುವುದರಿಂದ ಹಣದ ಚಲಾವಣೆಯ ವೇಗ ಜಾಸ್ತಿಯಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಸಂಭವಿಸ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಅಂದರೆ ಈ ಒಂದು ಸ್ವತ್ತುಗಳನ್ನು ಹಣದ ಮುಖಾಂತರವಾಗಿ ನಾವು ಸ್ವತ್ತುಗಳನ್ನು ಕೊಂಡುಕೊಳ್ತೀವಿ, ಆ ಸ್ವತ್ತುಗಳನ್ನು ಮಾರಾಟ ಮಾಡಿ ಯಾವಾಗ ಬೇಕಾದರೂ ಆ ಒಂದು ನಗದು ಹಣವನ್ನು ನಾವು ಪಡ್ಕೊಳ್ಬಹುದು. ನಗದು ಹಣ ಬಂದಂಥ ಸಂದರ್ಭದಲ್ಲಿ ನಾವು ಹಾಗೆ ಇಟ್ಕೊಳ್ಳಿಕ್ಕೆ ಸಾಧ್ಯನಾ? ಖರ್ಚು ಮಾಡಲೇಬೇಕಾಗ್ತದೆ, ಅನುಭೋಗ ಮಾಡಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅಂದರೆ ಬಂದಂಥ ನಗದು ಹಣವನ್ನು ಖರ್ಚು ಮಾಡೋದ್ರಿಂದ ಆ ಹಣದ ಚಲಾವಣೆ ವೇಗ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ. ಆ ಹಣದ ಚಲಾವಣೆಯ ವೇಗ ಅಂತಕ್ಕಂಥದ್ದು ಜಾಸ್ತಿ ಆಗೋದ್ರಿಂದ ಬೆಲೆ ಏರಿಕೆ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗ್ತದೆ. ಈ ಸಂಗತಿಯು ಆರ್ಥಿಕ ಸ್ಥಿಮಿತತೆಗೆ ಹಾನಿಕಾರವಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಇದು ಹಣದ ಸ್ಥಿಮಿತತೆಗೆ ಹಾನಿಕಾರಕವಾದುದಾಗಿದೆ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಒಳಪಡುವುದಿಲ್ಲ. ಬ್ಯಾಂಕು ದರದ ನೀತಿ ಅಥವಾ ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳಿಂದ ಈ ಸಂಸ್ಥೆಗಳ ಸಾಲ ನೀಡಿಕೆಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಗುಣಾತ್ಮಕ ಸಾಲ ನಿಯಂತ್ರಣವನ್ನು ಈ ಸಂಸ್ಥೆಗಳ ಮೇಲೆ ಹೇರುವಂತಿರೋದಿಲ್ಲ ಅಂತೇಳಿ. ಸಾಲ ನಿಯಂತ್ರಣಕ್ಕಾಗಿ ಕೇಂದ್ರ ಬ್ಯಾಂಕು ಅನುಸರಿಸುವ ವಿಧಾನಗಳು ವಾಣಿಜ್ಯ ಬ್ಯಾಂಕುಗಳ ಚಟುವಟಿಕೆಗಳನ್ನು ಮಾತ್ರ ಹತೋಟಿಯಲ್ಲಿಡ್ತದೆ. ಅಂದರೆ ಏನು, ಸಾಲ ನಿಯಂತ್ರಣಕ್ಕಾಗಿ ಕೇಂದ್ರ ಬ್ಯಾಂಕು ಅನುಸರಿಸತಕ್ಕಂತಹ ವಿಧಾನಗಳು ಕೇವಲ ವಾಣಿಜ್ಯ ಬ್ಯಾಂಕುಗಳ ಚಟುವಟಿಕೆಗಳನ್ನು ಮಾತ್ರ ಹತೋಟಿಯಲ್ಲಿಡ್ತದೆ, ಆದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಯಾವ ನಿಯಂತ್ರಣದಿಂದಲೋ ಬಾಧಿತವಾಗದೆ ತಮ್ಮ ಶಕ್ತಿಯನುಸಾರ ಸಾಲದ ಪೂರೈಕೆಯನ್ನು ಮಾಡ್ತವೆ. ಈ ಒಂದು ಕೇಂದ್ರ ಬ್ಯಾಂಕು ಆ ಒಂದು ವಾಣಿಜ್ಯ ಬ್ಯಾಂಕುಗಳ ಮೇಲೆ ಹತೋಟಿಯನ್ನು ಹೊಂದಲಿಕ್ಕೆ ಸಾಧ್ಯ, ಆದರೆ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆ ಒಂದು ತಮ್ಮ ಶಕ್ತಾನುಸಾರ ಸಾಲದ ಪೂರೈಕೆಯನ್ನು ಮಾಡ್ತವೆ. ಅವು ಯಾವುದೇ ಒಂದು ಕೇಂದ್ರ ಬ್ಯಾಂಕಿನ ನಿಯಂತ್ರಣದಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು. ಇದರಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೊಳ್ಳುವ ಶಕ್ತಿಯು ವಿಪರೀತವಾಗಿ ಏರುತ್ತದೆ ಮತ್ತು ಹಣ ಸಂಬಂಧಿ ನೀತಿಯ ಪರಿಣಾಮಕಾರಿಯಾಗದೆ ಆರ್ಥಿಕ ಅರಾಜಕತೆ ಅಂತಕ್ಕಂಥದ್ದು ಉಂಟಾಗ್ತದೆ ಅಂತೇಳಿ. ಹಾಗಾಗಿ ಹಣ ಸಂಬಂಧಿ ನೀತಿಯು ಪರಿಣಾಮಕಾರಿಯಾಗದಿರುವಿಕೆ ಅಂತೇಳಿ. ಯಾವುದರಿಂದ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಂದ ಈ ಒಂದು ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗದಿರುವಿಕೆಯಾಗಿ ಕೆಲಸ ಮಾಡ್ತದೆ. ಈ ಒಂದು ಕೇಂದ್ರ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳ ಮೇಲೆ ಮಾತ್ರ ಹತೋಟಿಯನ್ನು ಹಿಡಿತವೆ ಹೊರತು ಈ ಬ್ಯಾಂಕೇತರ ಹಣಕಾಸುಗಳ ಮೇಲೆ ಯಾವುದೇ ರೀತಿಯ ಹತೋಟಿಯನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳು ಅವುಗಳ ಶಕ್ತಾನುಸಾರ ಸಾಲದ ಪೂರೈಕೆಯನ್ನು ಮಾಡ್ತವೆ. ಇದರಿಂದ ಆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಕೊಳ್ಳುವ ಶಕ್ತಿ ಅಂತಕ್ಕಂಥದ್ದು ವಿಪರೀತವಾಗಿ ಏರುತ್ತದೆ ಮತ್ತು ಹಣ ಸಂಬಂಧಿ ನೀತಿಯು ಪರಿಣಾಮಕಾರಿಯಾಗದೆ ಆರ್ಥಿಕ ಅರಾಜಕತೆ ಅಂತಕ್ಕಂಥದ್ದು ಉಂಟಾಗ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಎರಡನೇದು, ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ಹೊರಗೆ ಅಂತೇಳಿ. ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ಹೊರಗೆ, ಔಟ್ಸೈಡ್ ದ ಕಂಟ್ರೋಲ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ಸ್ ಅಂತೇಳಿ. ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ಹೊರಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ವ್ಯಾಪ್ತಿಗೆ ನೇರವಾಗಿ ಒಳಪಡುವುದಿಲ್ಲ ಅಂತ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ವ್ಯಾಪ್ತಿಗೆ ನೇರವಾಗಿ ಒಳಪಡುವುದಿಲ್ಲ. ಅವು ತಮ್ಮ ಸಂಪನ್ಮೂಲಗಳಲ್ಲಿ ಸ್ವಲ್ಪ ಪ್ರಮಾಣವನ್ನು ಮಾತ್ರ ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಬೇಕಾಗಿದೆ. ಆದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಸಂಪನ್ಮೂಲಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣವನ್ನು ನಗದು ನಿಧಿಯಾಗಿ ಕೇಂದ್ರ ಬ್ಯಾಂಕಿನಲ್ಲೇ ಕಾಯ್ದಿರಿಸಬೇಕಾಗಿದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ವ್ಯಾಪ್ತಿಗೆ ಅವು ನೇರವಾಗಿ ಒಳಪಡುವುದಿಲ್ಲ. ಅವು ತಮ್ಮ ಸಂಪನ್ಮೂಲಗಳಲ್ಲಿ ಸ್ವಲ್ಪ ಪ್ರಮಾಣವನ್ನು ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸ್ವಲ್ಪ ಪ್ರಮಾಣವನ್ನು ಮಾತ್ರ ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಬೇಕಾಗ್ತಿದೆ. ಆದರೆ ವಾಣಿಜ್ಯ ಬ್ಯಾಂಕುಗಳು ಆಗಲ್ಲ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಸಂಪನ್ಮೂಲಗಳಲ್ಲಿ ಎಷ್ಟು ಸಂಪನ್ಮೂಲಗಳಿದಾವೋ ಅಷ್ಟು ಸಂಪನ್ಮೂಲಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣವನ್ನು ನಗದು ನಿಧಿಯಾಗಿ ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಬೇಕಾಗಿದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇದನ್ನು ವ್ಯತ್ಯಾಸಗೊಳಿಸಲು ಕೇಂದ್ರ ಬ್ಯಾಂಕಿಗೆ ಅಧಿಕಾರವಿದೆ. ಇದನ್ನು ವ್ಯತ್ಯಾಸಗೊಳಿಸಲು ಅಂದರೆ ವಾಣಿಜ್ಯ ಬ್ಯಾಂಕುಗಳ ಏನು ನಗದು ನಿಧಿಯಾಗಿ ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಬೇಕಾಗಿರ್ತಕ್ಕಂಥದ್ದನ್ನು ವ್ಯತ್ಯಾಸಗೊಳಿಸಲು ಕೇಂದ್ರ ಬ್ಯಾಂಕಿಗೂ ಅಧಿಕಾರವಿದೆ ಅಂತಕ್ಕಂಥದ್ದು. ಆ ಕೇಂದ್ರ ಬ್ಯಾಂಕಿಗೆ ಅಧಿಕಾರವಿದೆ. ಸಾಲದ ನಿಯಂತ್ರಣ ಮಾಡಬೇಕೆಂದಾಗ ಕೇಂದ್ರ ಬ್ಯಾಂಕು ನಗದು ನಿಧಿಯ ಪ್ರಮಾಣವನ್ನು ಏರಿಸುತ್ತದೆ. ಸಾಲದ ನಿಯಂತ್ರಣ ಮಾಡಬೇಕೆಂದಾಗ ಕೇಂದ್ರ ಬ್ಯಾಂಕು ನಗದು ನಿಧಿಯ ಪ್ರಮಾಣವನ್ನು ಏರಿಸುತ್ತದೆ. ಆಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಸಾಲದ ಸೃಷ್ಟಿಗೆ ಕಡಿಮೆ ಹಣ ಉಳಿಯುತ್ತದೆ. ಆದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸ್ವಲ್ಪ ಪ್ರಮಾಣದ ಹಣವನ್ನು ಮಾತ್ರ ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಬೇಕಾಗಿರೋದ್ರಿಂದ ಮತ್ತು ಈ ಪ್ರಮಾಣವು ಈ ಬದಲಾವಣೆಗೆ ಒಳಪಡದೆ ಇರೋದರಿಂದ ಅವು ಬೃಹತ್ ಮೊತ್ತದ ಸಾಲ ನೀಡಿಕೆಯ ಸಾಮರ್ಥ್ಯವನ್ನು ಪಡೆದುಕೊಂಡಿವೆ. ಯಾಕೆಂತಂದರೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ನಗದು ರೂಪದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಅಂದರೆ ಏನು ಸಂಪನ್ಮೂಲಗಳು ಎಷ್ಟು ಪ್ರಮಾಣದಲ್ಲಿ ಇರ್ತವೋ ಅಷ್ಟು ಪ್ರಮಾಣದಲ್ಲಿ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣವನ್ನು ಒಟ್ಟು ಸಂಪನ್ಮೂಲಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಬೇಕಾಗ್ತದೆ. ಅದನ್ನು ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ವ್ಯತ್ಯಾಸಗೊಳಿಸ್ತಕ್ಕಂತಹ ಒಂದು ಅಧಿಕಾರವೂ ಕೂಡ ಆ ಒಂದು ಕೇಂದ್ರ ಬ್ಯಾಂಕಿಗೆ ಇರ್ತದೆ. ಸಾಲ ನಿಯಂತ್ರಣ ಮಾಡಬೇಕೆಂದಾಗ ಕೇಂದ್ರ ಬ್ಯಾಂಕು ನಗದು ನಿಧಿಯ ಪ್ರಮಾಣವನ್ನು ಹೆಚ್ಚು ಮಾಡ್ತದೆ. ಆಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಅಂತಕ್ಕಂಥದ್ದು ಸಾಲದ ಸೃಷ್ಟಿಗೆ ಕಡಿಮೆ ಹಣ ಅಂತಕ್ಕಂಥದ್ದು ಉಳಿಯುತ್ತದೆ. ಆದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸ್ವಲ್ಪ ಪ್ರಮಾಣದ ಹಣವನ್ನು ಮಾತ್ರ ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಬೇಕಾಗಿರೋದ್ರಿಂದ ಮತ್ತು ಈ ಪ್ರಮಾಣವು ಈ ಬದಲಾವಣೆಗೆ ಒಳಪಡದೇ ಇರೋದರಿಂದ ಅವು ಬೃಹತ್ ಮೊತ್ತದ ಸಾಲ ನೀಡಿಕೆಯ ಸಾಮರ್ಥ್ಯವನ್ನು ಪಡೆದುಕೊಂಡಿವೆ. ಇದರಿಂದಾಗಿ ಒಂದು ಕಡೆ ಅನಾವಶ್ಯಕವಾಗಿ ಹಣದ ಪೂರೈಕೆಯಾದರೆ ಇನ್ನೊಂದು ಕಡೆ ವಾಣಿಜ್ಯ ಬ್ಯಾಂಕುಗಳ ಪ್ರಗತಿ ಕುಂಠಿತಗೊಳ್ಳುತ್ತದೆ ಅಂತೇಳಿ ಅರ್ಥೈತಲ್ಲ ವಿದ್ಯಾರ್ಥಿಗಳೇ. ಹೀಗಾಗಿ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಕಷ್ಟು ಪ್ರಮಾಣದಲ್ಲಿ ಹಣದ ಪೂರೈಕೆಯನ್ನು ಮಾಡ್ತವೆ. ಯಾಕೆಂತಂದರೆ ಅವುಗಳಿಗೆ ಕೇಂದ್ರ ಬ್ಯಾಂಕಿನಲ್ಲಿ ಹತೋಟಿ ಅಂತಕ್ಕಂಥದ್ದು ಇರೋದಿಲ್ಲ. ಆ ಸಂಪನ್ಮೂಲಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅವುಗಳು ಒಂದು ಕೇಂದ್ರ ಬ್ಯಾಂಕಿನಲ್ಲಿ ಕಾಯ್ದಿರಿಸಿದ್ರೆ ಸಾಕು. ಆದರೆ ವಾಣಿಜ್ಯ ಬ್ಯಾಂಕುಗಳು ಆ ರೀತಿ ಮಾಡೋದಿಲ್ಲ. ಆ ಒಂದು ವಾಣಿಜ್ಯ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕಿನ ನಿಯಂತ್ರಣ ಅಂತಕ್ಕಂಥದ್ದು ಇರುತ್ತೆ ಅಂತೇಳಿ. ಹಾಗಾಗಿ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಹೊಂದಿರೋದ್ರಿಂದ ಆ ಬೃಹತ್ ಮೊತ್ತದ ಸಾಲ ನೀಡಿಕೆಯ ಸಾಮರ್ಥ್ಯವನ್ನು ಪಡೆದುಕೊಂಡಿವೆ ಅಂತೇಳಿ. ಇದರಿಂದಾಗಿ ಅನಾವಶ್ಯಕವಾಗಿ ಹಣದ ಪೂರೈಕೆಯಾಗಿ ಆ ಮತ್ತೊಂದು ಕಡೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳಿಗೆ ಒಂದು ಪ್ರಗತಿ ಅಂತಕ್ಕಂಥದ್ದು ಕುಂಠಿತ ಆಗ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಮೂರನೇದು ಅಧಿಕ ಠೇವಣಿಗಳ ಆಕರ್ಷಣೆ ಅಂತಕ್ಕಂಥದ್ದು, ಅಟ್ರಾಕ್ಷನ್ ಆಫ್ ಮೋರ್ ಡೆಪಾಸಿಟ್ಸ್ ಅಂತೇಳಿ. ಅಧಿಕ ಠೇವಣಿಗಳ ಆಕರ್ಷಣೆ ಅಂತಕ್ಕಂಥದ್ದು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಗಿಂತ ಠೇವಣಿಗಳ ಮೇಲೆ ಅಧಿಕ ದರದ ಬಡ್ಡಿ ನೀಡುತ್ತಿವೆ ಅಂತೇಳಿ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಗಿಂತ ಠೇವಣಿಗಳ ಮೇಲೆ ಅಧಿಕ ದರದ ಬಡ್ಡಿಯನ್ನು ನೀಡುತ್ತಿವೆ. ಈ ಪರಿಣಾಮವಾಗಿ ಅವು ಠೇವಣಿ ಸಂಗ್ರಹಣೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ಹಿಂದೆ ಹಾಕಿ ಗಣನೀಯ ಪ್ರಮಾಣದ ಹಣವನ್ನು ಸಂಚಯಿಸಲು ಸಾಧ್ಯವಾಗಿದೆ ಅಂತೇಳಿ. ಅರ್ಥೈತಲ್ಲ ವಿದ್ಯಾರ್ಥಿಗಳೇ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಗಿಂತ ಠೇವಣಿಗಳ ಮೇಲೆ ಅಧಿಕ ದರದ ಬಡ್ಡಿಯನ್ನು ನೀಡುತ್ತಿವೆ. ಈ ಪರಿಣಾಮವಾಗಿ ಅವು ಠೇವಣಿ ಸಂಗ್ರಹಣೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ಹಿಂದೆ ಹಾಕಿ ಗಣನೀಯ ಪ್ರಮಾಣದ ಹಣವನ್ನು ಸಂಚಯಿಸಲು ಸಾಧ್ಯವಾಗಿದೆ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಹೆಚ್ಚುತ್ತಿರುವ ಠೇವಣಿ ಆಕರ್ಷಣೆಯೊಂದಿಗೆ ಬೃಹತ್ ಪ್ರಮಾಣದ ದ್ರವತ್ವವು ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ವ್ಯಾಪ್ತಿಯಿಂದ ಹೊರಗುಳಿಯುತ್ತದೆ ಅಂತೇಳಿ ಹೇಳಬಹುದು. ಹಾಗಾಗಿ ಅಧಿಕ ಠೇವಣಿಗಳ ಆಕರ್ಷಣೆ ಅಂತಕ್ಕಂಥದ್ದು ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆ ಒಂದು ವಾಣಿಜ್ಯ ಬ್ಯಾಂಕುಗಳಿಗಿಂತ ಠೇವಣಿಗಳ ಮೇಲೆ ಅಧಿಕ ದರದ ಬಡ್ಡಿಯನ್ನು ನೀಡ್ತಾ ಇದ್ದಾವೆ. ಈ ಪರಿಣಾಮವಾಗಿ ಅವು ಠೇವಣಿ ಸಂಗ್ರಹಣೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ಹಿಂದೆ ಹಾಕಿ, ಯಾಕೆಂತಂದರೆ ಆ ಒಂದು ಠೇವಣಿಗಳ ಮೇಲೆ ಅಧಿಕ ದರದ ಬಡ್ಡಿಯನ್ನು ನೀಡ್ತೀವಿ ಅಂತಕ್ಕಂಥ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮುಂದೆ ಬಂದಾಗ ಆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಲ್ಲಿ ಠೇವಣಿಗಳನ್ನು ಮಾಡಬಹುದು. ಆದರೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಯಾವುದೇ ರೀತಿಯ ಬಡ್ಡಿಯ ದರ ಅಂತಕ್ಕಂಥದ್ದು ಅಷ್ಟಾಗಿ ಇಲ್ಲ ಅಂತಕ್ಕಂಥದ್ದು ಕಂಡುಬಂದಂಥ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಧಿಕ ಠೇವಣಿಗಳ ಆಕರ್ಷಣೆಯನ್ನು ಮಾಡ್ತವೆ. ಆ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಹೆಚ್ಚುತ್ತಿರುವ ಠೇವಣಿ ಆಕರ್ಷಣೆಯೊಂದಿಗೆ ಬೃಹತ್ ಪ್ರಮಾಣದ ದ್ರವತ್ವವು ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ವ್ಯಾಪ್ತಿಯಿಂದ ಹೊರಗುಳಿಯುತ್ತಿವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು ಅನಪೇಕ್ಷಣೀಯ ಚಟುವಟಿಕೆಗಳಿಗೆ ಹಣದ ಪ್ರವಹನ ಅಂತೇಳಿ, ಫ್ಲೋ ಆಫ್ ಮನಿ ಟು ಅಂಡರ್ಅಸೈರಬಲ್ ಆಕ್ಟಿವಿಟೀಸ್ ಅಂತೇಳಿ. ಅನಪೇಕ್ಷಣೀಯ ಚಟುವಟಿಕೆಗಳಿಗೆ ಹಣದ ಪ್ರವಹನ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಟ್ಟಾ ವ್ಯಾಪಾರ, ದಾಸ್ತಾನುಗಾರಿಕೆ, ಕಾಳಸಂತೆ ಮೊದಲಾದ ಸಮಾಜ ವಿರೋಧಿ ಚಟುವಟಿಕೆಗಳು ಮತ್ತು ಇತರ ಉತ್ಪಾದಕ ಉದ್ದೇಶಗಳಿಗೆ ಸಾಲವನ್ನು ಒದಗಿಸುತ್ತವೆ. ಅರ್ಥೈತಲ್ಲ ವಿದ್ಯಾರ್ಥಿಗಳೇ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಏನು ಮಾಡ್ತವೆ, ಈ ಸಟ್ಟಾ ವ್ಯಾಪಾರ ಅಂತಕ್ಕಂಥದ್ದು, ದಾಸ್ತಾನುಗಾರಿಕೆ ಅಂತಕ್ಕಂಥದ್ದು, ಕಾಳಸಂತೆ ಅಂತಕ್ಕಂಥದ್ದು ಮೊದಲಾದ ಸಮಾಜ ವಿರೋಧಿ ಚಟುವಟಿಕೆಗಳು ಮತ್ತು ಇತರ ಅನುತ್ಪಾದಕ ಉದ್ದೇಶಗಳಿಗೆ ಸಾಲವನ್ನು ಒದಗಿಸುತ್ತವೆ. ಈ ಪರಿಣಾಮವಾಗಿ ಕೇವಲ ಉತ್ಪಾದಕ ಉದ್ದೇಶಗಳಿಗೆ ಹಣದ ಸರಬರಾಜು ಮಾಡಬೇಕೆಂಬ ಕೇಂದ್ರ ಬ್ಯಾಂಕಿನ ನೀತಿಯನ್ನು ಇವು ವಿಫಲಗೊಳಿಸುವುದೇ ಅಲ್ಲದೆ ಅನಪೇಕ್ಷಣೀಯ ಚಟುವಟಿಕೆಗಳಿಗೆ ಮಿತಿಮೀರಿ ಹಣ ಹರಿಯುವಂತೆ ಮಾಡುತ್ತವೆ. ಇದು ಬಹಳ ಕಳವಳಕಾರಿಯಾದಂಥ ಒಂದು ಸಂಗತಿಯಾಗಿದೆ ಅಂತೇಳಿ. ಅರ್ಥದಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಬ್ಯಾಂಕುಗಳು ಏನು ಮಾಡ್ತವೆ, ಸಾಕಷ್ಟು ಪ್ರಮಾಣದಲ್ಲಿ ಅನುತ್ಪಾದಕ ಚಟುವಟಿಕೆಗಳಿಗೆ ಮತ್ತು ಸಮಾಜ ವಿರೋಧಿ ಘಾತಕ ಚಟುವಟಿಕೆಗಳಿಗೆ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ನೆರವನ್ನು ನೀಡತಕ್ಕಂಥದ್ದು ಅವುಗಳು ಯಾವುವು? ಸಟ್ಟ ವ್ಯಾಪಾರ ಆಗಿರಬಹುದು, ದಾಸ್ತಾನುಗಾರಿಕೆ ಆಗಿರಬಹುದು, ಕಾಳಸಂತೆ ಆಗಿರಬಹುದು, ಹೀಗೆ ನಾನಾ ರೀತಿಯಾಗಿ ಅನುತ್ಪಾದಕ ಚಟುವಟಿಕೆಗಳಿಗೆ ಅನುತ್ಪಾದಕ ಉದ್ದೇಶಗಳಿಗೂ ಕೂಡ ಈ ಒಂದು ಸಾಲವನ್ನು ಒದಗಿಸಿರುವುದರಿಂದ ಈ ಪರಿಣಾಮವಾಗಿ ಕೇವಲ ಉತ್ಪಾದನಾ ಉದ್ದೇಶಗಳಿಗೆ ಹಣದ ಸರಬರಾಜು ಮಾಡಬೇಕೆಂಬ ಕೇಂದ್ರ ಬ್ಯಾಂಕಿನ ನೀತಿಯನ್ನೂ ಇವು ಪರಿಗಣಿಸದೆ ಅನಪೇಕ್ಷಣೀಯ ಚಟುವಟಿಕೆಗಳಿಗೆ ಮಿತಿಮೀರಿ ಹಣ ಹರಿಯುವಂತೆ ಮಾಡ್ತಾ ಇದ್ದಾವೆ. ಇದು ಬಹಳ ಒಂದು ಕಳವಳಕಾರಿಯಾದಂಥ ಒಂದು ಸಂಗತಿಯಾಗಿ ಪರಿಣಮಿಸಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರತಕ್ಕಂಥದ್ದು ಐದನೇದು, ವಿಸ್ತೃತ ದ್ರವತ್ವ ಸಿದ್ಧಾಂತದ ವಿಕಾಸ, ಇವ್ಯಾಲ್ಯೂಷನ್ ಆಫ್ ಎಕ್ಸ್ಟೆನ್ಸಿವ್ ಥಿಯರಿ ಆಫ್ ಲಿಕ್ವಿಡಿಟಿ ಅಂತೇಳಿ. ವಿಸ್ತೃತ ದ್ರವತ್ವ ಸಿದ್ಧಾಂತದ ವಿಕಾಸ ಅಂತೇಳಿ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯಾಚರಣೆಯೊಂದಿಗೆ ಹಣ ಸಂಬಂಧಿ ಸಿದ್ಧಾಂತದ ವ್ಯಾಪ್ತಿಯು ವಿಸ್ತಾರಗೊಂಡಿದೆ ಅಂತೇಳಿ. ಅದು ಹಣದ ಸರಬರಾಜನ್ನು ಮಾತ್ರ ಒಳಗೊಳ್ಳದೆ ಆರ್ಥಿಕತೆಯಲ್ಲಿ ಲಭ್ಯವಿರುವ ಪೂರ್ಣ ದ್ರವತ್ವವನ್ನು ಪ್ರತಿನಿಧಿಸುತ್ತದೆ ಅಂತೇಳಿ ವಿದ್ಯಾರ್ಥಿಗಳೇ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯಾಚರಣೆಯೊಂದಿಗೆ ಹಣ ಸಂಬಂಧಿ ಸಿದ್ಧಾಂತದ ವ್ಯಾಪ್ತಿಯು ವಿಸ್ತಾರಗೊಂಡಿದೆ ಅಂತೇಳಿ. ಅದು ಹಣದ ಸರಬರಾಜನ್ನು ಮಾತ್ರ ಒಳಗೊಳ್ಳದೆ ಆರ್ಥಿಕತೆಯಲ್ಲಿ ಲಭ್ಯವಿರುವ ಪೂರ್ಣ ದ್ರವತ್ವವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಇಲ್ಲಿ ದ್ರವತ್ವ ಎನ್ನುವುದು ವ್ಯಾಪಕ ಕಲ್ಪನೆಯಾಗಿದ್ದು ವಾಣಿಜ್ಯ ಬ್ಯಾಂಕುಗಳು ಪೂರೈಕೆ ಮಾಡುವ ಹಣ ಹಾಗೂ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಬಳಿ ಇರುವ ಹಣಕಾಸಿನ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಆಧುನಿಕ ಹಣ ಸಂಬಂಧಿ ಸಿದ್ಧಾಂತವು ಸಾಂಪ್ರದಾಯಿಕವಾದ ಹಣದ ಪೂರೈಕೆಯ ಕಲ್ಪನೆಯನ್ನು ಬಿಟ್ಟು ವಿಸ್ತೃತವಾದ ದ್ರವತ್ವದ ಸಿದ್ಧಾಂತಕ್ಕೆ ವಿಕಸನಗೊಂಡಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದ್ವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಹಣ ಸಂಬಂಧಿ ನೀತಿಯು ಪರಿಣಾಮಕಾರಿಯಾಗದಿರುವಿಕೆ ಅಂತಕ್ಕಂಥದ್ದು, ಮತ್ತು ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ಹೊರಗೆ ಅಂತಕ್ಕಂಥದ್ದು, ಮತ್ತು ಅಧಿಕ ಠೇವಣಿಗಳ ಆಕರ್ಷಣೆ ಅಂತಕ್ಕಂಥದ್ದು. ತದನಂತರ ನಾಲ್ಕನೇದು, ಅನಪೇಕ್ಷಣೀಯ ಚಟುವಟಿಕೆಗಳಿಗೆ ಹಣದ ಪ್ರವಹನ ಅಂತಕ್ಕಂಥದ್ದು. ತದನಂತರ ಐದನೇದು, ವಿಸ್ತೃತ ದ್ರವತ್ವ ಸಿದ್ಧಾಂತದ ವಿಕಾಸ ಅಂತಕ್ಕಂಥದ್ದು. ಈ ಇಷ್ಟು ಅಂಶಗಳು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದು. ತದನಂತರ ಬರತಕ್ಕಂಥದ್ದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಿಯಂತ್ರಣ ಅಂತಕ್ಕಂಥದ್ದು. ಕಂಟ್ರೋಲ್ ಆಫ್ ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತೇಳಿ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹಣದ ಪೂರೈಕೆಯನ್ನು ಹೆಚ್ಚಿಸಿ ಆರ್ಥಿಕತೆಯಲ್ಲಿ ಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡುವ ಮೂಲಕ ಹಾಗೂ ಬಡ್ಡಿಯ ದರದ ಕುಸಿತಕ್ಕೆ ಕಾರಣವಾಗುವ ಮೂಲಕ ಆರ್ಥಿಕಾಭಿವೃದ್ಧಿಗೆ ಗಣನೀಯವಾದಂಥ ಒಂದು ಕೊಡುಗೆಯನ್ನು ನೀಡ್ತವೆ ಅಂತೇಳಿ. ಅರ್ಥಾಯ್ತಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹಣದ ಪೂರೈಕೆಯನ್ನು ಹೆಚ್ಚಿಸ್ತವೆ, ಆರ್ಥಿಕತೆಯಲ್ಲಿ ಕೊಳ್ಳುವ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತವೆ, ಆ ಮೂಲಕವಾಗಿ ಬಡ್ಡಿಯ ದರದ ಕುಸಿತಕ್ಕೆ ಕಾರಣವಾಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಗಣನೀಯವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೂಡ ನೀಡ್ತವೆ. ಆ ದೃಷ್ಟಿಯಿಂದ ನೋಡಿದಾಗ ಈ ಸಂಸ್ಥೆಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುವ ರೀತಿಯಲ್ಲಿ, ಆದರೆ ಅವುಗಳ ಕಾರ್ಯಾಚರಣೆಯು ಹಣ ಸಂಬಂಧಿ ನೀತಿಯನ್ನು ನಿಷ್ಪರಿಣಾಮಕಾರಿಯಾಗಿ ಮಾಡಿದ ರೀತಿಯಲ್ಲಿ ಅವುಗಳನ್ನು ನಿಯಂತ್ರಿಸತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿದೆ. ಒಂದು ರೀತಿಯಾಗಿ ನಾವು ನೋಡಿದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹದ್ದು ತುಂಬ ಪ್ರಯೋಜನಕಾರಿ ಅಂತಕ್ಕಂಥದ್ದು. ಆದರೆ ಹಣ ಸಂಬಂಧಿ ನೀತಿಯ ವಿಚಾರವಾಗಿ ನಾವು ಬಂದಂಥ ಸಂದರ್ಭದಲ್ಲಿ ಇದನ್ನು ನಾವು ನಿಯಂತ್ರಿಸ್ತಕ್ಕಂಥದ್ದು ತುಂಬ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹಣದ ಪೂರೈಕೆಯನ್ನು ಹೆಚ್ಚಿಗೆ ಮಾಡ್ತವೆ, ಕೊಳ್ಳುವ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತವೆ, ಆ ಒಂದು ಬಡ್ಡಿಯ ದರದ ಕುಸಿತಕ್ಕೆ ಕಾರಣವಾಗಿ ಆರ್ಥಿಕ ಅಭಿವೃದ್ಧಿಗೆ ಒಂದು ಗಣನೀಯವಾಗಿರ್ತಕ್ಕಂಥ ಒಂದು ಸೇವೆಯನ್ನು ನೀಡ್ತವೆ ಯಾವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು. ಆದರೆ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುವ ರೀತಿಯಲ್ಲಿಯೇ ಕೆಲಸ ಮಾಡಿದರೂ ಕೂಡ ಅವುಗಳ ಕಾರ್ಯಾಚರಣೆಯು ಹಣ ಸಂಬಂಧಿ ನೀತಿಯನ್ನು ನಿಷ್ಪರಿಣಾಮಕಾರಿಯಾಗಿ ಮಾಡಿದ ಒಂದು ರೀತಿಯಲ್ಲಿ ಅವುಗಳನ್ನು ನಿಯಂತ್ರಿಸತಕ್ಕಂಥದ್ದು ತುಂಬ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ವಾಣಿಜ್ಯ ಬ್ಯಾಂಕುಗಳನ್ನು ನಿಯಂತ್ರಿಸುವ ವಿಧದಲ್ಲಿಯೇ ಕೇಂದ್ರ ಬ್ಯಾಂಕು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳನ್ನು ಹತೋಟಿಗೆ ಒಳಪಡಿಸುವುದು ಅನಿವಾರ್ಯವಾದಂತಹದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಅಂದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ನಾವು ಹತೋಟಿಯಲ್ಲಿ ಇಡದಲೇ ಇದ್ದರೆ ಏನು, ವಾಣಿಜ್ಯ ಬ್ಯಾಂಕುಗಳಿಗೆ ನಾವು ಹತೋಟಿಯಲ್ಲಿ ಇಟ್ಕೊಂಡಂಥ ಒಂದು ರೀತಿಯಾಗಿ ಆ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಹತೋಟಿಯನ್ನು ಇಡದಲೇ ಹೋದರೆ ಈ ಒಂದು ಹಣಕಾಸಿನ ಸಂಸ್ಥೆಗಳು ಹತೋಟಿಗೆ ಒಳಪಡಿಸ್ತಕ್ಕಂಥದ್ದು ಅನಿವಾರ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಈ ಸಂಸ್ಥೆಗಳ ಕಾರ್ಯಾಚರಣೆಗಳನ್ನು ಕೇಂದ್ರ ಬ್ಯಾಂಕು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ದೃಷ್ಟಿಯಿಂದ ಕೆಲವೊಂದು ಸಲಹೆಗಳನ್ನು ನೀಡಬಹುದು. ಆ ಸಲಹೆಗಳು ಯಾವ್ಯಾವು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋದರೆ, ಮೊದಲನೆಯದು, ಬ್ಯಾಂಕೇತರ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಂತೆ ಕೇಂದ್ರ ಬ್ಯಾಂಕಿನಲ್ಲಿ ನಿರ್ದಿಷ್ಟ ಪ್ರಮಾಣದ ನಗದು ನಿಧಿಯನ್ನು ಕಾಯ್ದಿರಿಸುವಂತೆ ನಿಯಮವನ್ನು ಮಾಡಬೇಕು ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಬ್ಯಾಂಕೇತರ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಂತೆ ಕೇಂದ್ರ ಬ್ಯಾಂಕಿನಲ್ಲಿ ನಿರ್ದಿಷ್ಟ ಪ್ರಮಾಣದ ನಗದು ನಿಧಿಯನ್ನು ಕಾಯ್ದಿರಿಸುವಂತೆ ನಿಯಮವನ್ನು ಮಾಡ್ತಕ್ಕಂಥದ್ದು. ಏನು ವಾಣಿಜ್ಯ ಬ್ಯಾಂಕು ಅಂತಕ್ಕಂಥದ್ದು ಕೇಂದ್ರ ಬ್ಯಾಂಕಿನಲ್ಲಿ ನಗದು ನಿಧಿಯನ್ನು ಕಾಯ್ದಿರಿಸುತ್ತೋ ಅದೇ ರೀತಿಯಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ಈ ಒಂದು ನಗದು ನಿಧಿಯನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ, ಸಂಪನ್ಮೂಲಗಳ ನಿರ್ದಿಷ್ಟ ಪ್ರಮಾಣದಲ್ಲಿ ಇಡಬೇಕು ಅಂತಕ್ಕಂಥದ್ದು, ಕಾಯ್ದಿರಿಸಬೇಕು ಅಂತಕ್ಕಂಥದ್ದು. ಈಗ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಸಾಲ ನೀಡಿಕೆ ಸಾಮರ್ಥ್ಯ ಅಂತಕ್ಕಂಥದ್ದು ಕುಗ್ತದೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ವಾಣಿಜ್ಯ ಬ್ಯಾಂಕುಗಳಂತೆಯೇ ಕಾಯ್ದಿರಿಸುವಿಕೆ ಅಂತಕ್ಕಂಥದ್ದು ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ನಡೆಸಿದಂಥ ಸಂದರ್ಭದಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ಸಾಲ ನೀಡಿಕೆ ಸಾಮರ್ಥ್ಯದಲ್ಲಿ ಕುಗ್ಗುತ್ತವೆ ಅಂತೇಳಿ ಹೇಳಬಹುದು. ತದನಂತರ ಎರಡನೆಯದು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಇಟ್ಟುಕೊಳ್ಳುವ ಠೇವಣಿಗಳ ಮೇಲಿನ ಬಡ್ಡಿಯ ದರವನ್ನು ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರದೊಡನೆ ಸಮಾನಗೊಳಿಸಬೇಕು. ಅಂದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹೆಚ್ಚಿನ ಬಡ್ಡಿ ದರವನ್ನು ಠೇವಣಿಗಳ ಮೇಲೆ ಹೆಚ್ಚಿನ ಬಡ್ಡಿಯ ದರವನ್ನು ನೀಡ್ತಾ ಇದ್ರು. ಆದರೆ ಅದು ಆ ರೀತಿ ಆಗಬಾರ್ದು. ವಾಣಿಜ್ಯ ಬ್ಯಾಂಕುಗಳಂತೆಯೇ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಕೂಡ ಆ ಒಂದು ಬಡ್ಡಿಯ ದರವನ್ನು ಸಮಾನಗೊಳಿಸಬೇಕು. ವಾಣಿಜ್ಯ ಬ್ಯಾಂಕುಗಳು ಯಾವ ರೀತಿಯಾಗಿ ಬಡ್ಡಿ ದರವನ್ನು ಕೊಡ್ತಾ ಇದ್ದಾವೋ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ಇವು ಅದೇ ರೀತಿ ಬಡ್ಡಿಯ ದರವನ್ನು ನೀಡಬೇಕು ಅಂತಕ್ಕಂಥದ್ದು. ಆಗ ಮಾತ್ರ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಠೇವಣಿ ಸಂಗ್ರಹಣೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಅಸಾಮಾನ್ಯ ಪೈಪೋಟಿ ಒಡ್ಡುವಿಕೆಯನ್ನು ತಡೆಗಟ್ಟಬಹುದಾಗಿರ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳಿಗೆ. ತದನಂತರ ಬರ್ತಕ್ಕಂಥದ್ದು ಮೂರನೇದು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ ಮತ್ತು ಕಾರ್ಯಾಚರಣೆಯನ್ನು ಕೇಂದ್ರ ಬ್ಯಾಂಕಿನ ನೇರ ನಿಯಂತ್ರಣಕ್ಕೆ ಒಳಪಡಿಸುವಂತೆ ಶಾಸನವನ್ನು ರಚಿಸಬೇಕಾಗ್ತದೆ. ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ ಮತ್ತು ಈ ಒಂದು ಕಾರ್ಯಾಚರಣೆ ಅಂತಕ್ಕಂಥದ್ದು ಏನಿದೆ ಆ ಒಂದು ಕೇಂದ್ರ ಬ್ಯಾಂಕಿನ ನೇರ ನಿಯಂತ್ರಣಕ್ಕೆ ಒಳಪಡಿಸುವಂತೆ ಶಾಸನವನ್ನು ರಚಿಸಬೇಕಾಗ್ತದೆ ಅಂತೇಳಿ. ಆ ಒಂದು ಕೇಂದ್ರ ಬ್ಯಾಂಕಿನಾಗೆ ನೇರ ನಿಯಂತ್ರಣಕ್ಕೆ ಒಳಪಡಬೇಕು ಅಂತೇಳಿ. ತದನಂತರ ನಾಲ್ಕನೇದು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸುಲಭವಾಗಿ ಮಾರಾಟ ಮಾಡಲು ಸಾಧ್ಯವಾಗದ ಸಾಲ ಪತ್ರಗಳನ್ನು ಬಿಡುಗಡೆಗೊಳಿಸುವಂತೆ ಕೇಂದ್ರ ಬ್ಯಾಂಕು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸುಲಭವಾಗಿ ಮಾರಾಟ ಮಾಡಲು ಸಾಧ್ಯವಾಗದ ಸಾಲ ಪತ್ರಗಳನ್ನು ಬಿಡುಗಡೆಗೊಳಿಸುವಂತೆ ಕೇಂದ್ರ ಬ್ಯಾಂಕು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೀಗೆ ಮಾಡುವುದರ ಮೂಲಕ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ದ್ರವತ್ವವನ್ನು ಕುಗ್ಗಿಸಬಹುದು ಮತ್ತು ಅವುಗಳ ವ್ಯವಹಾರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾಗಿ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸುಲಭವಾಗಿ ಮಾರಾಟ ಮಾಡಲು ಸಾಧ್ಯವಾಗದೇ ಇರತಕ್ಕಂಥ ಒಂದು ಸಾಲ ಪತ್ರಗಳನ್ನಾಗಿರಬಹುದು ಒಂದು ಬಿಡುಗಡೆಗೊಳಿಸುವಂತೆ ಕೇಂದ್ರ ಬ್ಯಾಂಕು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗೆ ಮಾಡೋದ್ರ ಮೂಲಕ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ದ್ರವತ್ವವನ್ನು ಕುಗ್ಗಿಸಬಹುದು ಮತ್ತು ಅವುಗಳ ವ್ಯವಹಾರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಏನಿದು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಟ್ಟಾ ವ್ಯಾಪಾರ, ನಿಷೇಧಿತ ವ್ಯಾಪಾರ ಮತ್ತು ಅನುತ್ಪಾದಕ ಚಟುವಟಿಕೆಗಳಿಗೆ ಸಾಲವನ್ನು ಒದಗಿಸದಂತೆ ನಿಷ್ಠುರ ಕಾನೂನನ್ನು ಜಾರಿಗೊಳಿಸಬೇಕಾಗಿರ್ತದೆ ಅಂತೇಳಿ. ಅರ್ಥ ಆಯ್ತಾಳು ವಿದ್ಯಾರ್ಥಿಗಳೇ? ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಟ್ಟಾ ವ್ಯಾಪಾರ ಮತ್ತು ನಿಷೇಧಿತ ವ್ಯಾಪಾರ ಮತ್ತು ಅನುತ್ಪಾದಕ ಚಟುವಟಿಕೆಗಳಿಗೆ ಸಾಲವನ್ನು ಒದಗಿಸದಂತೆ ನಿಷ್ಠೂರವಾಗಿರ್ತಕ್ಕಂಥ ಒಂದು ಕಾನೂನನ್ನು ಜಾರಿಗೊಳಿಸಬೇಕು. ಯಾವುದು ಈ ಒಂದು ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಮೇಲೆ ಈ ಒಂದು ನಿಷ್ಠೂರವಾಗಿರ್ತಕ್ಕಂಥ ಒಂದು ಕಾನೂನನ್ನು ಜಾರಿಗೊಳಿಸಬೇಕಾಗ್ತದೆ ಅಂತೇಳಿ ಹೇಳಬಹುದು. ಇದಿಷ್ಟು ಕೂಡ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಮೇಲೆ ಒಂದು ನಿಯಂತ್ರಣ ಇರಲಿಕ್ಕೆ ಸಲಹೆಗಳನ್ನು ನೀಡ್ತಾ ಇರತಕ್ಕಂಥದ್ದು. ತದನಂತರ ಬರತಕ್ಕಂಥದ್ದು, ಭಾರತದಲ್ಲಿ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಪರಿಸ್ಥಿತಿ ಅಂತಕ್ಕಂಥದ್ದು, ಪೊಸಿಷನ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಇನ್ ಇಂಡಿಯಾ ಅಂತೇಳಿ. ಭಾರತದಲ್ಲಿ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಪರಿಸ್ಥಿತಿ, ಭಾರತದಲ್ಲಿ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳು ವಣಿಕ ಬ್ಯಾಂಕೋದ್ಯಮದಂತಹ ವ್ಯಾಪಕವಾದ ಹಣಕಾಸಿನ ಸೇವೆಗಳನ್ನು ಒದಗಿಸುತ್ತಿವೆ ಅಂತೇಳಿ. ಭಾರತದಲ್ಲಿ ಈಗ 40,000 ಬ್ಯಾಂಕೇತರ ಹಣಕಾಸಿನ ಕಂಪನಿಗಳಿವೆ. ಪ್ರತಿ ವರ್ಷ ಅವುಗಳ ಸಂಖ್ಯೆ ಸುಮಾರು 4,000 ಹೆಚ್ಚುತ್ತಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. 2003 13,830 ಕಂಪನಿಗಳು ಭಾರತದ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾವಣೆ ಮಾಡಿಸಿದ್ದವು. 1996-97 13,970 ಕಂಪನಿಗಳು ಒಟ್ಟು 357,150 ಕೋಟಿ ರೂಪಾಯಿಗಳ ಠೇವಣಿಗಳನ್ನು ಸಂಗ್ರಹಿಸಿದ್ದುವು. 1995-96 ಈ ಮೊತ್ತ 295,340 ಕೋಟಿ ರೂಪಾಯಿಗಳಾಗಿತ್ತು. ಬಹುತೇಕ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಬಗ್ಗೆ ಭಾರತದ ರಿಸರ್ವ್ ಬ್ಯಾಂಕಿನ ಬಳಿ ಮಾಹಿತಿಯೇ ಇಲ್ಲ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಒಂದು ಭಾರತದಲ್ಲಿ ಈ ಒಂದು ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಪರಿಸ್ಥಿತಿ ಅಂತಕ್ಕಂಥದ್ದು ಹದಗೆಟ್ಟಿದೆ ಅಂತೇಳಿ ಹೇಳಬಹುದು. ಈ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಶಾಸನಾತ್ಮಕ ನಿಯಂತ್ರಣ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು, ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಶಾಸನಾತ್ಮಕ ನಿಯಂತ್ರಣ ಲೆಜಿಸ್ಲೇಟಿವ್ ಕಂಟ್ರೋಲ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಥವಾ ಕಾರ್ಪೊರೇಷನ್ಸ್ ಅಂತ ಕಂಪನೀಸ್ ಅಂತೇಳಿ. ಈ ಕಂಪನಿಗಳು ಒಂದು ನಿರ್ದಿಷ್ಟ ಶಾಸನದ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಅವು 3 ವಿಭಿನ್ನ ಪ್ರಾಧಿಕಾರದ ನಿಯಂತ್ರಣದೊಳಗೆ ಬರ್ತವೆ. ಅವುಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ ಮಿತ ಹೊಣೆಗಾರಿಕೆಯ ಕಂಪನಿಗಳಾಗಿ ಅವು 1956 ಕಂಪನಿಗಳ ಕಾಯಿದೆಯ ವ್ಯಾಪ್ತಿಗೆ ಬರ್ತವೆ ಅಂತೇಳಿ. ಮಿತ ಹೊಣೆಗಾರಿಕೆಯ ಕಂಪನಿಗಳಾಗಿ ಅವು 1956 ಕಂಪನಿಗಳ ಕಾಯ್ದೆಯ ವ್ಯಾಪ್ತಿಗೆ ಬರ್ತವೆ. ಎರಡನೆಯದಾಗಿ ಠೇವಣಿಗಳ ವಿಷಯದಲ್ಲಿ ಇವು ರಿಸರ್ವ್ ಬ್ಯಾಂಕಿನ ನಿರ್ದೇಶನಗಳನ್ನು 1997 ವ್ಯಾಪ್ತಿಯೊಳಗೆ ಬರ್ತವೆ ಅಂತೇಳಿ. ಮೂರನೇದು, ವಣಿಕ ಬ್ಯಾಂಕೋದ್ಯಮ ಸೇವೆಗಳನ್ನು ಸಲ್ಲಿಸುತ್ತಿರುವ ಈ ಕಂಪನಿಗಳು ಭಾರತದ ವಿನಿಯೋಜಕಗಳ ವಿನಿಮಯ ಮಂಡಳಿಯ ಸೆಬಿ ನಿಯಂತ್ರಣಕ್ಕೆ ಒಳಪಡುತ್ತದೆ. ಹೀಗೆ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಶಾಸನಾತ್ಮಕ ನಿಯಂತ್ರಣ ಅಂತಕ್ಕಂಥದ್ದು. ಇದಿಷ್ಟು ಕೂಡ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಅದರ ವಿಧಗಳು ಮತ್ತು ಆ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಅದರ ಆರ್ಥಿಕ ಅಭಿವೃದ್ಧಿ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದು ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಿಯಂತ್ರಣ ಅಂತಕ್ಕಂಥದ್ದು ಮತ್ತು ಭಾರತದಲ್ಲಿ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಪರಿಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಕ್ಕಂಥದ್ದು ಮತ್ತೆ ಈ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಶಾಸನಾತ್ಮಕ ನಿಯಂತ್ರಣ ಅಂತಕ್ಕಂಥದ್ದು, ಇದಿಷ್ಟು ಕೂಡ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅಂತೇಳಿ. ಹೀಗೆ ಈ ಎರಡನೇ ಅಧ್ಯಾಯವಾಗಿರ್ತಕ್ಕಂಥ ಸಹಕಾರಿ ಬ್ಯಾಂಕುಗಳು, ಅದರ ರಚನೆ ಅಂತಕ್ಕಂಥದ್ದು, ಮತ್ತು ಅಭಿವೃದ್ಧಿ ಬ್ಯಾಂಕುಗಳು, ಆ ಅಭಿವೃದ್ಧಿ ಬ್ಯಾಂಕುಗಳ ಅವಶ್ಯಕತೆ ಅಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ, ಮತ್ತು ಆ ಒಂದು ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ ಅಂತಕ್ಕಂಥದ್ದೇನು, ಮತ್ತು ಅದರ ವಿಧಗಳು, ಅಭಿವೃದ್ಧಿ ಬ್ಯಾಂಕುಗಳ ವಿಧಗಳು ಯಾವ್ಯಾವು, ತದನಂತರ ಈ ಒಂದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತು ಅದರ ವಿಧಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಈ ಅಧ್ಯಾಯದಲ್ಲಿ ಗಮನಿಸಿದ್ವಿ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯವನ್ನು ನಾವು ಗಮನಿಸೋಣ. ಇಂದಿನ ತರಗತಿಯನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ಮಹೇಶ್ ಸಿವಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ಶ್ವೇತಾ ಎಂಪಿ.